यदितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभ हरिकथामृतसार गुरुगळ करुणदिंद अपणितु पेळुवे परम भगवत् भक्तरिदनादरदु केळुवुदु. ಪಂಚಮಹಾಯಜ್ಞ ಸಂಧಿ. ಪಂಚಮಹಾಯಜ್ಞ ಸಂಧಿಯಲ್ಲಿ ದೇವರನ್ನ ಹೇಗೆ ಧ್ಯಾನ ಮಾಡಬೇಕು, ಆಮೇಲೆ ನಾವು ನಿತ್ಯವಾಗಿನೂ ಅದರ ಆಚರಣೆಯಲ್ಲಿ ಹೇಗೆ ಇಟ್ಕೋಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಇದನ್ನ ತುಂಬಾ ವಿವರಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜಾಂಬಕಂಡಿ ವಾದರಾಜಾಚಾರ್ಯ ಒಂದು ಕಡೆ ಹೇಳ್ತಾರೆ, ಇದು ಯಾಕೆ ಅಂದ್ರೆ ಈ ಒಂದು ನ್ಯಾಸಗಳು ಅಂದ್ರೆ ತತ್ವನ್ಯಾಸ, ತತ್ವನ್ಯಾಸ ಮತ್ತು ಈ ಮಾಲಾಕಾರ ನ್ಯಾಸ, ಈ ಒಂದು ಮಾತೃಕಾ ನ್ಯಾಸ ಇದೆಲ್ಲ ಇದೆಲ್ಲ ನಾವು ಮಾಡಿದ್ರೆ ಅನುಸಂಧಾನಕ್ಕೆ ಇಟ್ಟರೆ ನಮಗೆ ಹರಿಕಥಾಮೃತ ಸಾರ ಓದುವುದಕ್ಕೆ ಅಧಿಕಾರ ಸಿಕ್ಕತ್ತ. ಅಂದ್ರೆ ಅಧಿಕಾರ ಏನು ಇಷ್ಟು ತನಕ ಬಂದ್ಬಿಟ್ಟಿವಿ ಇಲ್ಲ ಅಂದ್ರೆ ಈ ಬಂದಿದ್ದ ಒಂದು ಅಧಿಕಾರ ಅಂಬುದು ಇದು ಏನು ಅಂದ್ರೆ ಇನ್ನೂ ಚಂದಾಗಿ ಅರ್ಥ ಆಗತ್ತೆ. ಯಾಕೆ ಅಂದ್ರೆ ಈ ರೂಪಗಳನ್ನ ನಾವು ದಿನಾಗುರು ಸ್ಮರಣೆ ಮಾಡೋದು ಅಥವಾ ಚಿಂತನೆ ಮಾಡೋದು ಹೀಗೆ ಮಾಡ್ತಾ ಮಾಡ್ತಾ ಇದ್ದ ಅಂದ್ರೆ ನಾವು ಟು ಸ್ಟಾರ್ಟ್ ವಿತ್ ವಿ ಅಸ್ಯೂಮ್ ದಟ್ ವಿ ಆರ್ ಎ ಸಾತ್ವಿಕ ಜೀವಿಗಳು. ಸಾತ್ವಿಕ ಜೀವಿಗಳಿಗೆ ಇದೆಲ್ಲ ಆಗಬೇಕು, ಬಟ್ ಆಗ್ತಾ ಇಲ್ಲ. ಇಷ್ಟು ತನಕ ನಾವು ಏನು ಮಾಡಿಲ್ಲ, ನಮ್ಗೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನೋ ಒಂದು ಪ್ರತಿಬಂಧಕ ಪಾಪಗಳು ಕೂತಿದೆ. ಸೊ ಈ ರೂಪಗಳ ಚಿಂತನೆ, ಈ ರೂಪಗಳ ಚಿಂತನೆ ಯಾವಾಗ ಬರುತ್ತೋ, ಈ ರೂಪಗಳ ಕಿವಿಯಲ್ಲಿ ಕೇಳ್ತೀವಿ, ದೆನ್ ಮೆಲ್ಲ 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 ಈ 24 ರೂಪಗಳನ್ನ ನೆನೆಯಲಿಕ್ಕೆ ಶುರು ಮಾಡ್ತೀವಿ. ಆವಾಗ ಪಾಪಗಳು ಹೋಗ್ತಾ ಪಾಪಗಳು ಹೋಗ್ತಾ 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 ಈ ರೂಪಗಳು ಬಂದು ಕೂತು ಬಿಡುತ್ತೆ. ಅಂದ್ರೆ ಇದೆ ರೂಪಗಳು, ಇದೆ ರೂಪಗಳು ಇದೆ ಅಂಬೋ ಒಂದು ತಿಳುವಳಿಕೆ ನಮ್ಗೆ ಬರುತ್ತೆ. ಈ ತಿಳುವಳಿಕೆ ಬಂದಾಗ ಏನಾಗತ್ತೆ ಅಂದ್ರೆ ಒಂದೊಂದು ಕಡೆನೂ ಇಟ್ಕೊಳ್ತಾ ಇದ್ದೀವಿ, ಜ್ಞಾನ ಬರ್ಲಿಕ್ಕೆ ಇದು ಎಲ್ಲವೂ ಬೇಕಾಗಿರುತ್ತೆ. ಸೊ ನಾವು ಇವಾಗ ಹರಿಕಥಾಮೃತ ಸಾರ ಶ್ರವಣ ಮಾಡಿದ್ರೆ ಅಂದ್ರೆ ಹರಿಕಥಾಮೃತ ಸಾರ ಸ್ಥೂಲವಾದ ಅರ್ಥ ಇಲ್ಲ ಇಲ್ಲಿ ಹೇಳೋದು. ಹರಿಕಥಾಮೃತ ಸಾರ ಉಪನಿಷತ್ತುಗಳ ಸಾರ ಅಂತ ಹೇಳೋದು ನೂರಕ್ಕೆ ನೂರು ಸತ್ಯ. ಈ ಉಪಾಸನೆಗಳು ಅಂದ್ರೆ ಉಪನಿಷತ್ತಲ್ಲಿ ಇರುವಂತ ಒಂದು ರಹಸ್ಯ, ಆ ಉಪಾಸನೆಗಳು ನಮಗೆ ಅರ್ಥ ಆಗತ್ತೆ. ಅಂದ್ರೆ ಅರ್ಥ ಆಗತ್ತಂದ್ರೆ ಇಟ್ಸ್ ನಾಟ್ ಆ ಒಂದು ಹರಿಕಥಾಮೃತ ಸಾರ ಪದ್ಯವನ್ನ ಕೇಳಿ ಅದನ್ನ ರಿಪೀಟ್ ಮಾಡೋದಿರೋದಲ್ಲ, ಅದನ್ನ ಬಾಯ್ಪಾಠ ಮಾಡ್ತೀವಿ. ದಟ್ಸ್ ವೆರಿ ಗುಡ್. ಬಾಯ್ಪಾಠ ಮಾಡೋದು ಇಟ್ಸ್ ಸ್ಕಿಲ್ ಸೆಟ್, ಒಂದು ಸ್ಕಿಲ್ ಸೆಟ್ ಅದು, ಅದೂ ಬೇಕು. ಸ್ಕಿಲ್ ಸೆಟ್ ಇಸ್ ಒನ್ ಥಿಂಗ್, ಸ್ಕಿಲ್ ಸೆಟ್ಕ್ಕಿಂತ ಸ್ಕಿಲ್ ಸೆಟ್ಟಿನಿಂದ ಮುಕ್ತಿ ಬರಲ್ಲ. ಸ್ಕಿಲ್ ಸೆಟ್ ಇಸ್ ಡಿಫ್ರೆಂಟ್, ಜ್ಞಾನ ಇಸ್ ಡಿಫ್ರೆಂಟ್. ಜ್ಞಾನ ಆಗಬೇಕು, ಜ್ಞಾನಕ್ಕೆ ಈ ಒಂದು ರೂಪಗಳು ನಮಗೆ ಸಹಕಾರಿಗಳಾಗಿರುತ್ತೆ. ಈ ರೂಪಗಳನ್ನ ನಾವು ಚಿಂತನೆ ಮಾಡಿದಾಗೆ ನಮ್ಮ ಒಳಗೆ ಆ ಜ್ಞಾನ ಅಂಬೋದು ಮಿಂಚಿನಂತೆ ಹೊಳೆಯುತ್ತಂತೆ. ಮಿಂಚಿನಂತೆ ಇಟ್ ಹ್ಯಾಸ್ ಟು ಸ್ಪಾರ್ಕ್. ಆ ಸ್ಪಾರ್ಕ್ ಮಾಡಿದ ಮೇಲೆ ಅದು ಹೇಳ್ತಾರೆ, ಈ ಒಂದು ವಿವರಣೆ ಮಾಡುವಾಗ ತುಂಬಾ ಸುಂದರವಾಗಿ ಹೇಳ್ತಾರೆ. ಅದು ಹೇಗಿರುತ್ತೆ ಅಂದ್ರೆ ಒಂದು ಮಳೆಗಾಲದಲ್ಲಿ ಒಂದು ನಾವು ಸಾಮೋಪಾಸನೆ ಎಲ್ಲ ನೋಡಿದ್ದೀವಿ, ಬಟ್ ಪೂರ್ತಿ ನೋಡಿಲ್ಲ. ಆ ಮಿಂಚು ಅಂತಾರಲ್ಲಿ ಫಸ್ಟ್ ಮಿಂಚು ಬರುತ್ತೆ, ಆ ಮಿಂಚು ಬರೋವಾಗ ಇಟ್ ಫ್ಲಾಶಸ್ ಹೊರಗಡೆ ಮಾತ್ರ. ಆ ಹೊರಗಡೆ ಫ್ಲಾಶ್ ನೋಡಿದಾಗ ಆಹಾ ಮಳೆ ಬರುತ್ತೆ. ಒಂದು ಈ ಕ್ಯಾನ್ ಇಫ್ ಯು ಆರ್ ಎ ಮೆಚ್ಯೂರ್ಡ್ ಪರ್ಸನ್ ಯು ನೋ ದಟ್ ಮಳೆ ಬೇಕಾಗಿದೆ, ಮಳೆ ಬರ್ಲಕ್ಕೆ ಇದು ಒಂದು ಈಶಾನ್ಯ ದಿಕ್ಕಲ್ಲಿ ಬರಬೇಕಂತ ಹೇಳ್ತಾರೆ. ಅದು ಬಂದಾಗ ಮಳೆ ಬರುತ್ತೆ ಅಂಬ ಸಂತೋಷ ಬರುತ್ತಂತೆ. ನಮ್ಮ ಮನಸ್ಸಲ್ಲಿ ಏನಾಗತ್ತೆ, ಆ ಮಿಂಚುಗಳು ಏನಾಗತ್ತೆ ಅಂದ್ರೆ ವಿನಿಸಿದ ಮಿಂಚು ನಮ್ಮಲ್ಲಿ ಸ್ಫುರಣೆ ಆಗತ್ತೆ. ಸ್ಪಾರ್ಕ್, ಒಂದೊಂದು ಸ್ಪಾರ್ಕ್ ಆಗತ್ತೆ. ಸ್ಪಾರ್ಕ್ ಅಂದ್ರೆ ಆ ದೇವರ ಚಿಂತನೆ ಇರಬಹುದು, ದೇವರ ರೂಪಗಳು ಇರಬಹುದು, ಆಮೇಲೆ ಅಲ್ಲಿ ಇರುವಂತ ಸತ್ಯಗಳು ಹೊಳೆಯೋದು. ಸೊ ಈ ಹೊಳೆಯುವಿಕೆ, ಇದಕ್ಕೆ ಭಾರತಿ ಜೀವ ಅಂತಾರೆ. ಭಾರತಿ ದೇವಿ ಅಭಿಮಾನಿ ದೇವತೆ ಆಗ್ತಾಳಂತ. ಅದು ಬಂದ ಮೇಲೆ, ಮೀಚಿ ಬಂದ ಮೇಲೆ ಗುಡುಗು ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗುಡುಗು ಬಿಕಾಸ್ ಲೈಟ್ ಈಸ್ ಫಾಸ್ಟರ್, ಗುಡುಗು ಇಸ್ ಸ್ಲೋವರ್. ಸೊ ಗುಡುಗು ಆಮೇಲೆ ಕೇಳಿಸ್ತ ಅಂದ್ರೆ ಏನು, ಆಮೇಲೆ ಬರ್ತಾರೆ ವಾಯುದೇವರು ಅಂತ ಅರ್ಥ ಇಲ್ಲ. ವಾಯುದೇವರು ಗುಡುಗು ಯಾವಾಗ ಆಗತ್ತೆ, ಮೀಚಿ ಬಂದ ಮೇಲೆ ಆ ಹೊಳೆಯೋದು ಏನು ಇಟ್ಸ್ ನಮ್ಗೆ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ನಾವು. ಸಮಥಿಂಗ್ ಫ್ಲಾಶ್ ಆದ ಮೇಲೆ ಆ ಶಬ್ದಗಳು ಬರೋ, ಶಬ್ದಗಳು ಆರ್ ದ ಕ್ಲಾರಿಟಿ ಆರ್ ವಾಟ್ ಎವರ್ ಇಟ್ ಇಸ್, ಯಾವ ವಿಷಯದಲ್ಲಿ ನಮ್ಗೆ ಮಿಂಚಿ ಬರುತ್ತೋ, ವೇರ್ ವೆನ್ ಎವರ್ ದ ಫ್ಲಾಶ್ ಕಮ್ಸ್ ಇಮ್ಮಿಡಿಯೇಟ್ಲಿ ಅದು ಚೆಂದಾಗೆ ಅರ್ಥ ಆಗತ್ತೆ. ಅದಕ್ಕೆ ಶಬ್ದದಿಂದ, ಅದಕ್ಕೆ ಶಬ್ದ ಅಂತ. ಶಬ್ದ ಅಂದ್ರೆ ಗುಡುಗು ತನಗಿತ್ತು ಅಂತ ಕರೀತಾರೆ. ಈ ಶಬ್ದ ಅಂದ್ರೆ ಬರೀ ಶಬ್ದ ಅಲ್ಲ, ಶಬ್ದ ಅಂದ್ರೆ ವೈದಿಕ ಶಬ್ದಗಳು, ವೇದಕ್ಕೆ ಅನುಗುಣವಾಗಿರುವಂತ ಆ ಒಂದು ಮಂತ್ರಗಳು, ಮಂತ್ರಗಳ ಆವಿಷ್ಕಾರ, ಮಂತ್ರಗಳ ಆವಿಷ್ಕಾರ ಚೆನ್ನಾಗಿ ಫಸ್ಟ್ ಫ್ಲಾಶ್ ಆಗತ್ತೆ, ಆಮೇಲೆ ತೆರಕೊಳ್ಳತ್ತೆ ಅಲ್ಲಿ ಇರುವಂತಹ ಶಬ್ದಗಳು. ಸೊ ಆ ಶಬ್ದಗಳ ಆವಿಷ್ಕಾರ ಆಗತ್ತೆ ಅಂದ್ರೆ ಶಬ್ದಗಳು ಅಂದ್ರೆ ಈ ಒಂದೊಂದು ವರ್ಡ್ಸ್ ಹರಿಕಥಾಂಸಾರದಲ್ಲಿ ಒಂದೊಂದು ಅಕ್ಷರಗಳನ್ನು ಆ ವರ್ಣಾಭಿಮಾನಿ ದೇವತೆಗಳೇ ನಿಂತು ಮಾಡಿದ್ದಾರಂತ ಬರುತ್ತೆ. ಅಂದ್ರೆ ಇದು ಸಾಧಾರಣ ನಾವೇನೋ ಹೇಳ್ಕೊಳ್ತಾ ಹೋಗೋ ಶಬ್ದಗಳಲ್ಲ, ಇದು ವೇದಕ್ಕೆ ಸಂಬಂಧವಾದ ಶಬ್ದಗಳು. ಈ ಶಬ್ದದ ಅರ್ಥ ಬರುತ್ತಂತ, ಅರ್ಥ ಬಂದಾಗ ಅದು ಏನಾಗತ್ತೆ ನೆಕ್ಸ್ಟ್ ಗುಡುಗಾದ ಮೇಲೆ ಮಳೆ ಜ್ಞಾನ ವೃಷ್ಟಿ ಹಂಗೆ ಆ ಜ್ಞಾನದ ಧಾರೆ ಸುರಿಯಲಿಕ್ಕೆ ಶುರು ಆಗತ್ತೆ ಅಂತ ಹೇಳ್ತಾರೆ. ಇದೆಲ್ಲವೂ ಹೇಗೆ ಬರುತ್ತೆ ನಮ್ಗೆ ಅಂದ್ರೆ ಈ ರೂಪಗಳು ನಮ್ಮಲ್ಲಿ ನಾವು ಇಟ್ಟುಕೊಂಡಿರುವಂತ ಈ ರೂಪಗಳಿಂದ ಈ ಜ್ಞಾನ ಬರುತ್ತೆ. ಸ್ಕಿಲ್ ಸೆಟ್ ಎನಿಬಡಿ ಕ್ಯಾನ್ ಡೂ ಇಟ್, ಒಂದು ಇಫ್ ಯು ಟ್ರೈನ್ ಯುವರ್ ಸೆಲ್ಫ್ ಎನಿಬಡಿ ಕ್ಯಾನ್ ಡೂ ಇಟ್ ಅಂದ್ರೆ ಪ್ರಯತ್ನ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಮಾಡ್ತಾ ಬರುತ್ತೆ ಅದು ಸ್ಕಿಲ್ ಸೆಟ್. ನಾವು ಇಲ್ಲಿ ಹೇಳುವುದು ಇದಕ್ಕೆ ಅಧಿಕಾರ ಅಂತ ಹೇಳುವುದು ಈ ಜ್ಞಾನಕ್ಕೆ, ಈ ಜ್ಞಾನ ಅರ್ಥ ಹೊಳೆಯಲಕ್ಕೆ, ಅರ್ಥ ಆವಿಷ್ಕಾರ ಆಗಲಿಕ್ಕೆ, ಜ್ಞಾನದ ವೃಷ್ಟಿ ಬರಲಿಕ್ಕೆ ಬೇಕಾದ ಸಂಪತ್ತುಗಳು. ಸೊ ಇದಕ್ಕೆ ಅದು ಇಷ್ಟು ಒಂದು ಮಹತ್ವ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇದು ಇದಾದ ಮೇಲೆ ಇಲ್ಲಿ ಇಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಪದ್ಯಕ್ಕೆ ಎರಡು ಮೂರು ರೀತಿಯಿಂದಲೂ ಕಾಮೆಂಟ್ರಿ ಇದೆ, ನೋಡೋಣ. ಇದು ಈ ಪದ್ಯ ಹೀಗೆ ಹೋಗುತ್ತೆ. ಆರಧಿಕ ದಶ ರೂಪದಿಂದಲಿ ತೋರುತಿಪ್ಪನು ವಿಶ್ವಲಿಂಗ ಶರೀರದೊಳು ತೈಜಸನು ಪ್ರಾಜ್ಞನು ತುರಿಯ ನಾಮಕನು ಮೂರೈದು ರೂಪಂಗಳಿಂದಲಿ ಈರೈದು ಕರಣದೊಳು ಮಾತ್ರದಿ ಖೇರ ಶಿಶಿ ಜಲ ಭೂಮಿಯೊಳಗಿಹ ಆತ್ಮನಾಮದಲ್ಲಿ ಆತ್ಮನಾಮದಲ್ಲಿ. ಇದಕ್ಕೆ ಫಸ್ಟ್ ನಾನು ತಿಳ್ಕೊಂಡ ನನಗೆ ಕನ್ವಿನ್ಸ್ ಆದ ಅರ್ಥ ಹೇಳ್ತೀನಿ, ಆಮೇಲೆ ಅದರ್ ಮೀನಿಂಗು ಹೇಳ್ತೀನಿ. ಆತ್ಮನಾಮದಲ್ಲಿ ಭೂಮಿಯೊಳಗಿಹ ಆತ್ಮನಾಮದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಭೂಮಿಯೊಳಗಿಹ ಆತ್ಮನಾಮದಲ್ಲಿ ಅಂದ್ರೆ ಭೂಮಿ ಅಂದ್ರೆ ಇಲ್ಲಿ ಇದು ಒಂದು ಉಪನಿಷತ್ತಲ್ಲಿ ಇರುವಂತ ಉಪಾಸನೆ ಆಗತ್ತೆ. ಭೂಮಿ ಅಂದ್ರೆ ಪೃಥ್ವಿ, ಆ ಪೃಥ್ವಿಯಿಂದ ಪೃಥ್ವಿ ದೇವತೆಯಿಂದ ನಾವು ಬಂದಿದ್ದ ಅವಳು ತಾಯಿ, ಆ ಪೃಥ್ವಿ ದೇವತೆಯಿಂದ ಬಂದದ್ದು ಈ ಶರೀರ, ಈ ಶರೀರವು ಭೂಮಿಯಿಂದ ಬಂದ ಶರೀರ. ಇಲ್ಲಿ ಆತ್ಮನಾಮದಲ್ಲಿ ಈ ಶರೀರ ಹೋಗುವಂತ ಶರೀರ, ಪೃಥ್ವಿಮಯವಾದ ಶರೀರ, ಈ ಶರೀರದಲ್ಲಿ ಆತ್ಮ ಸ್ವಾಮಿಯಾಗಿ ಆತ್ಮನಾಮದಲ್ಲಿ ಸ್ವಾಮಿಯಾಗಿ ಅಂತರಾತ್ಮನಾಗಿ ನಮ್ಮ ಸ್ವಾಮಿ ಬರೀ ಸ್ವಾಮಿ ಅಲ್ಲ, ಬಿಂಬರೂಪನಾಗೆ ಇವನು ನಿಂತಿದ್ದಾನ ಅಂಬೋ ಚಿಂತನೆ, ಅದು ಒಂದು ಮುಖ. ಇನ್ನೊಂದು ಮುಖ ಇದಕ್ಕೆ ಏನ್ ಹೇಳ್ತಾರಂದ್ರೆ ಈ ಆತ್ಮನಾಮದಲ್ಲಿ ನೆಕ್ಸ್ಟ್ ವರ್ಸ್ಗೆ ಮನದೊಳಗಿಹ ಅಂತ ಬರುತ್ತೆ. ಅದಕ್ಕೆ ಆತ್ಮ ಎಂಬ ರೂಪವನ್ನು ಇಟ್ಟುಕೊಂಡು ಮಾಡಿ ಅಂತ ಹೇಳ್ತಾರೆ. ಬಟ್ ನಾವು ದೇಹಲಿ ದೀಪ ನ್ಯಾಯ ಪ್ರಕಾರ ಆತ್ಮನಾಮದಲ್ಲಿ ಇದು ನೆಕ್ಸ್ಟ್ ಪದ್ಯಕ್ಕೆ ಮಾತ್ರ, ಅದಕ್ಕೆ ಒಂದು ಕಂಟಿನ್ಯೂಷನ್ ಕೋಸ್ಕರ ಆತ್ಮನಾಮದಲ್ಲಿ ಇಟ್ಟಿದ್ದಾರೆ ಅಂತ ತಕ್ಕೊಳ್ಬಹುದು. ಬಟ್ ಈ ಪದ್ಯದಲ್ಲೇನೆ ನಾವು ಅನ್ವಯ ಮಾಡ್ಬೋದು. ಹಾಗಂದ್ರೆ ಭೂಮಿಯೊಳಗಿಹ ಆತ್ಮನಾಮದಲ್ಲಿ ಅಂತ, ಈ ಭೂಮಿಯೊಳಗೇನು ತಿರ್ಗಾ ಭೂಮಿಯೊಳಗಿಹ ಆತ್ಮನಾಮದಲ್ಲಿ ಎಂಬುದು ದೇಹಲಿನಿ ಪದ್ಯ ನ್ಯಾಯ ಪ್ರಕಾರ ಎರಡು ರೀತಿಯಿಂದಲೂ ನೋಡಬಹುದು. ಒಂದು ಭೂಮಿಯೊಳಗಿಂದ ಈ ಶರೀರದಲ್ಲಿ ಈ ಒಂದು ಪ್ರತಿಯಾತ್ಮಕ ಶರೀರದಲ್ಲಿ ಇರುವಂತ ಅಂತರಾತ್ಮನಾಗಿರುವಂತ ಈ ಒಂದು ಭಗವಂತ ನಮ್ಮ ಅಂತರ್ಯಾಮಿ ರೂಪ ಇವನು ಹೇಗಿದ್ದಾನೆ ಅಂತ ಚಿಂತನೆ. ಇಂದನ ಪದ್ಯಕ್ಕೆ ಹೋದಾಗ ಇಂದನ ಪದ್ಯದಲ್ಲಿ ನಾವು ನೋಡಿದ್ದೀವಿ ಈ ಶಕ್ತಿ ಮೊದಲಾದ ಇಂದಿರಾ ಆದವ ಶಕ್ತಿ ಮೊದಲಾದೆಲ್ಲ ನೋಡಿ 11 ರೂಪಗಳು ನೋಡಿಬಿಟ್ಟು 12th ರೂಪ ಪುರುಷನಲ್ಲಿ ನಿಲ್ಸಿದ್ವಿ. ಪುರುಷ ನಾಮಕನು ಅದು ಸೆಕೆಂಡ್ ಲೈನ್ ನೋಡಿದ ಪುರುಷ ನಾಮಕನು, ಪುರುಷ ನಾಮಕನಲ್ಲಿ ಆ ಈಶಾನ್ಯ ದಿಕ್ಕಿನಲ್ಲಿ ಇರುವಂತ ಈಶಾನ್ಯ ಆ ಒಂದು ಪಟಲ್ಲಿ ಇರುವಂತ ಪುರುಷ ನಾಮಕ ಅವನನ್ನ ತಕೊಂಡಿದ್ವಿ. ಆ ಪುರುಷ ನಾಮಕನ ತಕೊಂಡು ನೆಕ್ಸ್ಟ್ ಬರ್ತಾ ಇದ್ದಾರೆ. ಇಲ್ಲಿ ಏನ್ ಬರ್ತಾ ಇದ್ದಾರೆ ಅಂದ್ರೆ ಈ ಪುರುಷ ನಾಮಕ ಅಲ್ಲಿ ನಾವು ಹೇಳಿದ್ವಿಲ್ಲ ಆ ಪುರುಷ ನಾಮಕನ ಇದಾನಲ್ಲ ಅವನೇ ಈ ಒಂದು ಸಾಧನೆ ದೇಹ ಇವಾಗ ಕೊಟ್ಟಿದ್ದಾನೆ. ಈ ಸಾಧನೆ ದೇಹದಲ್ಲಿ ಈ ಪುರುಷ ನಾಮಕನೇ ತುಂಬಿ ಇದ್ದಾನೆ, ಕಂಪ್ಲೀಟ್ ಆಗಿ ಅವನು ಪರ್ವೇಡ್ ಆಗಿ ಇದ್ದಾನೆ ಈ ಪುರುಷ ನಾಮಕನು. ಅವನು ಯಾರು ಅಂತ ಹೇಳಿದ್ರೆ ಈ ಪದ್ಯಕ್ಕೆ ಸ್ವಲ್ಪ ಹಿಂದೆ ಮುಂದೆ ಅರ್ಥ ಮಾಡ್ಕೋಬೇಕು. ಈ ಪದ್ಯದಲ್ಲಿ ಏನ್ ಹೇಳ್ತಾರೆ, ತುರಿಯ ನಾಮಕ ನೋಡಿದ್ರ ಆರಧಿಕ ದಶ ರೂಪದಿಂದಲೇ ತೋರುತುಷ್ಪನು ವಿಶ್ವಲಿಂಗ ಶರೀರದಳು ತೈಜಸನು ಪ್ರಾಜ್ಞನು ತುರ್ಯನಾಮಕನು ಅಂತಿದ ನೋಡಿ. ಆ ತುರ್ಯನಾಮಕನನ್ನ ತಕೊಂಡಿದ್ವಿ. ತುರ್ಯನಾಮಕನು ಆರಧಿಕ ದಶ ರೂಪದಿಂದಲೇ ತೋರುತಿಪ್ಪನು ಲಿಂಗದೋಳು. ಹಾಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನಾವು ಪ್ರೀವಿಯಸ್ ಪದ್ಯದಲ್ಲಿ ಬಂದಿರುವಂತ ಆ ಪುರುಷ ನಾಮಕನೇ ಈ ದೇಹದಲ್ಲಿ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಬೇಕಾದ ಈ ದೇಹದಲ್ಲಿ ಪುರುಷ ರೂಪದಿಂದ ತುಂಬಿದ್ದಾನೆ. ಅವನು ಯಾರು ತುಂಬಿದ್ದಾನೆ ಈ ದೇಹದಲ್ಲಿ ಅಂದ್ರೆ ಫಸ್ಟ್ ಲಿಂಗ ದೇಹದಿಂದ ಶುರು ಮಾಡ್ತಾ ಇದ್ದಾರೆ. ಬಿಕಾಸ್ ನಾವು ಫೋರ್ತ್ ಚಾಪ್ಟರ್ ಬಂದಾಗ ಅಲ್ಲಿ ನೋಡಿದ್ದೀವಿ ಹೇಗೆ ಅದು ಉಪಚಯ ಕೊಳ್ಳುತ್ತೆ. ಆ ಜೀವ ಸೃಷ್ಟಿಗೆ ಬರುವಾಗ ಆ ಉಪಚಯ ಕೊಳ್ಳುವಂತ ರೀತಿಯನ್ನು ನೋಡ್ತಾ ಬಂದಿವಿ. ಅದಕ್ಕೆ ಹಿನ್ನೆಲೆಯಲ್ಲಿ ನಾವು ಹೋದ್ರೆ ಮೂರನೇ ಪದ್ಯದಲ್ಲಿ ಹೋದಾಗ ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಹೇಳುವಾಗ ಅಲ್ಲಿ ನಾವು ನೋಡಿದ್ರೆ ಪುರುಷ ಎಂಬುದು ವಾಸುದೇವ ರೂಪದಿಂದ ಬಂದಿದ್ದಾನವನು ಈ ದೇಹದಲ್ಲಿ ಪೂರ್ತಿಯಾಗಿ ಈ ದೇಹದಿಂದ ಅಂಡ್ 12 inches ಅಬೋವ್ ಅವರ್ ನೋಸ್ ಅಲ್ಲಿಂದ ತಕೊಂಡ್ರೆ ಕಂಪ್ಲೀಟ್ ಆಗಿ ವಾಸುದೇವ ರೂಪ ತುರ್ಯ ರೂಪ ಇದ್ದಾನಂತೆ. ಸೊ ಆ ತುರ್ಯ ರೂಪ ಆ ಪುರುಷ ರೂಪನೇ ತುರ್ಯ ರೂಪನಾಗಿದ್ದಾನೆ, ಅವನೇ ವಾಸುದೇವನಾಗಿದ್ದಾನೆ. ಸೊ ಅದನ್ನ ಕನೆಕ್ಟ್ ಮಾಡಿ ಇಲ್ಲಿ ತುರ್ಯ ನಾಮಕನು ಅದನ್ನ ಆ ಪುರುಷ ನಾಮಕನು ಪುರುಷ ರೂಪ ಭಗವಂತನೇ ಅಂದ್ರೆ ಅವನೇ ವಾಸುದೇವ, ಅವನೇ ತದ್ದ ಭಿನ್ನ ತುರ್ಯ ನಾಮಕನು ಈ ದೇಹದಲ್ಲಿ ಇದ್ದ. ಈ ದೇಹ ಅಂದ್ರೆ ಯಾವ ದೇಹ ಅಂದ್ರೆ ಈ ಒಂದು ಸಂಸಾರದಲ್ಲಿ ಈ ಒಂದು ಲಿಂಗ ಈ ಸ್ವರೂಪ ದೇಹ ಇದಲ್ಲ, ಸ್ವರೂಪ ದೇಹ ಲಿಂಗ ದೇಹ ಜೊತೆಯಲ್ಲೇ ಇರುತ್ತೆ, ಅದನ್ನ ಬಿಟ್ಟು ಇರೋದಿಲ್ಲ. ಸೊ ಆ ಲಿಂಗ ದೇಹ ಅಂದ್ರೆ ಸ್ವರೂಪ ಜೀವರನ ಜೊತೆಯಲ್ಲಿ ಇರುವಂತ ಆ ಲಿಂಗ ದೇಹದಿಂದ ಶುರು ಮಾಡ್ತಾ ಇದ್ದಾರೆ. ಸೊ ಈ ಲಿಂಗ ದೇಹದ ಸಮಾಚಾರ ಇವಾಗ ಹೇಳ್ತಾ ಇದ್ದಾರೆ. ಸೊ ಈ ಲಿಂಗ ದೇಹ ಹೇಗಿದೆ ಅಂತ, ಈ ಲಿಂಗ ದೇಹ ಹೇಗಿದೆ ಅಂದ್ರೆ ಮೂರು ಪರಿಚ್ಛೇದದಿಂದ ಈ ಲಿಂಗ ದೇಹದ ಕಾನ್ಸ್ಟಿಟ್ಯೂಷನ್ ಹಾಗಂತ ಸ್ವಲ್ಪ ವಿವರಣೆ ಮಾಡ್ತಾರೆ. ಸೊ ದಟ್ ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಈ ಲಿಂಗ ದೇಹ ಇದೆ ಅಂದ್ರೆ ಈ ಲಿಂಗ ದೇಹ ಬಂದು ಅವ್ಯೂಢವಾಗಿ, ಅವ್ಯೂಢ ಅಂದ್ರೆ ಇಟ್ಸ್ ವೆರಿ ಡೆನ್ಸ್, ಇಟ್ಸ್ ವೆರಿ ಅತಿ ಸೂಕ್ಷ್ಮ ಅಂತ ಹೇಳ್ತೀವಿಲ್ಲ, ಅತಿ ಸೂಕ್ಷ್ಮವಾಗಿರುವಂಥದ್ದು, ಅವ್ಯೂಢವಾಗಿರುವಂಥದ್ದು. ಆಮೇಲೆ ಈ ಲಿಂಗ ದೇಹಕ್ಕೆ ಪ್ರಕಾಶ ಶಕ್ತಿ ಉಂಟು. ಇಟ್ಸ್ ನಾಟ್ ಲೈಕ್ ಎ ಸಮಥಿಂಗ್ ಲೈಕ್ ಎ ಡಾರ್ಕ್ ಅಂಡ್ ಏನೋ ಒಂದು ಡಲ್ ಆಬ್ಜೆಕ್ಟ್ ಇಲ್ಲ, ಪ್ರಕಾಶ ಶಕ್ತಿ ಇದೆ ಅಂತ. ಪ್ರಕಾಶ ಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ, ಕ್ರಿಯೆ ಶಕ್ತಿ ಇದೆ, ಪ್ರಕಾಶ ಶಕ್ತಿ ಇದೆ, ಅವ್ಯೂಢವಾಗಿದೆ ಮತ್ತು ಆವರಕವಾಗಿದೆ. ಆವರಕವಾಗಿದೆ ಅಂದ್ರೆ ಇಟ್ ಇಸ್ ಕವರಿಂಗ್, ಏನನ್ನ ಕವರ್ ಮಾಡ್ತಾ ಇದೆ ಈ ಒಂದು ಜೀವನನ್ನ ಇದು ಕಂಪ್ಲೀಟ್ಲಿ ಇಟ್ ಇಸ್ ಕವರಿಂಗ್ ಕಂಪ್ಲೀಟ್ಲಿ ಇದು ಕವರ್ ಮಾಡುತ್ತೆ. ನಾವು ನೋಡಿದ್ದೀವಿ ಹೇಗೆ ಒಂದು ಅಕ್ಕಿಗೆ ಅದು ಉಮಿ ಇರುತ್ತಲ್ಲ, ಅದು ಹಸ್ತಿರುತ್ತಲ್ಲ ಆ ತರ ಅಂತ. ಬಟ್ ಆಕ್ಚುಲಿ ಹೇಗೆ ಕವರ್ ಆಗಿರುತ್ತೆ ಅಂದ್ರೆ ಇಟ್ ಕವರ್, ಬಟ್ ಅಟ್ ದ ಸೇಮ್ ಟೈಮ್ ಆ ಒಂದು ಜೀವನ ಬೆಳಕು, ಜೀವನ ಪ್ರಕಾಶ, ಆ ಪ್ರಕಾಶ ಹೊರಗೆ ಬರ್ಲಕ್ಕೆ ಅಡ್ಡಿಯಾಗಿ ಇರೋದಿಲ್ಲ ಅಂತ. ಪ್ರಕಾಶ ಏನೋ ಹೊರಗೆ ಬರುತ್ತೆ, ಬರೋ ಪ್ರಕಾಶ ಹೇಗಿರುತ್ತೆ ಅಂದ್ರೆ ಈ ಲಿಂಗ ದೇಹದ ಸಂಪರ್ಕದಿಂದ ಇಟ್ಸ್ ಲೈಕ್ ಒಂದು ಲ್ಯಾಂಪ್ ಅಂಡ್ ಆ ಲ್ಯಾಂಪ್ ಮೇಲೆ ನೀವೊಂದು ಕ್ರಿಸ್ಮಸ್ ಲ್ಯಾಂಪ್ ಕ್ರಿಸ್ಮಸ್ ಲೈಟ್ಸ್ ಎಲ್ಲ ಇರುತ್ತೆ ಒಳಗೆ ಹೋಯ್ತೆ, ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಹೊರಗಡೆ ಇರುತ್ತೆ. ಸೊ ಇಟ್ ಎಮಿಟ್ಸ್ ದಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್. ಸೊ ಶೇಡ್ ಇಸ್ ಡಿಫ್ರೆಂಟ್, ಶೇಡ್ ಇಸ್ ಡಿಫ್ರೆಂಟ್, ಲೈಟ್ ಇಸ್ ದ ಸೇಮ್. ಸೊ ಹಾಗೆ ಪ್ರಕಾಶಮಾನವಾಗಿರುತ್ತೆ, ಪ್ರಕಾಶನ ಹೊರಗೆ ಬಿಡುತ್ತೆ, ಹೊರಗೆ ಪ್ರಕಾಶವನ್ನ ಬಿಡುವಾಗ ಇಟ್ ಕಮ್ಸ್ ವಿತ್ ದ ಕಲರ್, ಇಟ್ ಕಮ್ಸ್ ವಿತ್ ದ ಔಟರ್ ಆ ಒಂದು ಲ್ಯಾಂಪ್ ಶೇಡ್ ನ ಕಲರ್ ಇಂದ ಬರುತ್ತೆ. ವಾಟ್ ಈಸ್ ದಿಸ್ ಲ್ಯಾಂಪ್ ಶೇಡ್ ಅಂದ್ರೆ ಈ ಒಂದು ಲಿಂಗ ದೇಹಕ್ಕೆ ಮೂರು ಆವರಣಗಳು ಉಂಟು. ಆವರಣ ಅಂದ್ರೆ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ಒಂದು ಪಿಕ್ಚರ್ ಡ್ರಾ ಮಾಡುವಾಗ ಒಂದು ಬರೆದು ಕಾನ್ಸಂಟ್ರಿಕ್ ಸರ್ಕಲ್ ಮೇಲೆ ಮೇಲೆ ಹಾಕಿ ಪ್ರಥಮ ಆವರಣ, ದ್ವಿತೀಯ ಆವರಣ, ತೃತೀಯ ಆವರಣ ಅಂತ ಮಾಡ್ತೀವಿ. ಇಟ್ಸ್ ನಾಟ್ ಲೈಕ್ ದಟ್ ಆಕ್ಚುಲಿ. ಆವರಣ ಎಂಬುದು ಒಂದು ಕಾನ್ಸೆಪ್ಟ್, ದಟ್ ಮೀನ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಪರ್ವೇಡ್ ಆಗಿಯೇ ಇರುತ್ತೆ, ಕಂಪ್ಲೀಟ್ ಆಗಿ ಪರ್ವೇಡ್ ಆಗಿರುತ್ತೆ, ಬಟ್ ಮಿಕ್ಸಪ್ ಆಗೋದಿಲ್ಲವಾ ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರಂದ್ರೆ ನಮ್ಮ ಜೀವನದಲ್ಲಿ ಒಂದು ಕಟ್ಟಿಗೆ ತಗೊಳ್ಳಿ, ಒಂದು ಕಟ್ಟಿಗೆ ತಗೊಂಡಾಗ ನಾವು ಕಟ್ಟಿಗೆಗೆ ಏನ್ ಹೇಳ್ತೀವಿ ಅಂದ್ರೆ ಅದಕ್ಕೆ ಸತ್ವ ರಜ ತಮೋ ಮೂರು ಅದರಲ್ಲಿ ಇದೆ ಅಂತ ಹೇಳ್ತೀವಿ. ಆಮೇಲೆ ವಾಯು ಆಕಾಶ ದಟ್ ಇಸ್ ಕಾಮನ್, ಎಲ್ಲಾ ಕಡೆನೂ ಇರಲೇಬೇಕು, ಅದು ಅದು ಇದೆ ಸತ್ವ. ಅದು ಹೀಗೆ ಅಂದ್ರೆ ಆ ಕಟ್ಟಿಗೆ ಅಂತ ಇರುತ್ತೆ ನೋಡಿ, ಆ ಕಟ್ಟಿಗೆ ಎಂಬುದು ತಾಮಸ ಅಂತ ಹೇಳ್ತೀವಿ. ಆಮೇಲೆ ಆ ಕಟ್ಟಿಗೆಯಲ್ಲಿ ಸ್ವಲ್ಪ ಏನು ಡ್ಯಾಂಪ್ನೆಸ್ ಸ್ವಲ್ಪ ಇರುತ್ತೆ, ಕಟ್ಟಿಗೆ ತಂದ್ರೆ ಅದ್ರಲ್ಲಿ ಸ್ವಲ್ಪ ಡ್ಯಾಂಪ್ನೆಸ್ ಇರುತ್ತೆ, ಅದಕ್ಕೆ ರಜಸ್ ಅಂತ ಹೇಳ್ತಾರೆ.
ಆಮೇಲೆ ಕಟ್ಟಿಗೆಯಲ್ಲಿ ಆ ಒಂದು ಬೆಳಕಿರುತ್ತೆ. ಅಂದ್ರೆ ವೆನ್ ವಿ ಲೈಟ್ ಸಮಥಿಂಗ್, ಕಟ್ಟಿಗೆ ಉರಿಯುವಾಗ ಲೈಟ್ ಇಸ್ ನಾಟ್ ಸಮಥಿಂಗ್, ಆ ಬೆಂಕಿ ಇಸ್ ನಾಟ್ ಸಮಥಿಂಗ್ ಔಟ್ ಸೈಡ್ ದಟ್ ಕಟ್ಟಿಗೆ, ಇಟ್ ಡಸಂಟ್ ಕಮ್ ಫ್ರಮ್ ಸಮ್ವೇರ್ ಎಲ್ಸ್, ಇಟ್ ಇಸ್ ರೈಟ್ ದೇರ್, ರೈಟ್ ದೇರ್ ಇನ್ ದಟ್ ಕಟ್ಟಿಗೆ. ಸೊ ಕಟ್ಟಿಗೆಯಲ್ಲಿ ಯಾವುದು ಮೂರು ಇದೆ, ಏನಿದೆ ಕಟ್ಟಿಗೆ ಇದೆ, ದಟ್ ಈಸ್ ತಾಮಸ ಅಂಶ ಇದೆ, ರಜಸ ಅಂಶ ಸ್ವಲ್ಪ ನೀರಿದೆ, ಸ್ವಲ್ಪ ನೀರು ಇದೆ, ಆಮೇಲೆ ಬೆರೆಯೋ ಉರಿಯುವಂತ ಬೆಂಕಿನೂ ಅದರಲ್ಲಿ ಇದೆ. ಇದ್ರೂ ವೆನ್ ಯು ಕ್ರಿಯೇಟ್ ಫೈರ್, ಕ್ರಿಯೇಟ್ ಆದಾಗ ಹಚ್ಚ ಬರೋದು ಆ ಧೂಮ ಬರುತ್ತೆ, ಅಂದ್ರೆ ರಜಸ ಬಂದ್ಬಿಡುತ್ತೆ. ರಜಸ ಬರುವಾಗ ಅಲ್ಲಿ ಒಂದು ಕಾಣೋದಿಲ್ಲ, ರಜಸ ಸ್ಟಿಲ್ ಕಮ್ಸ್ ಔಟ್. ಅದಕ್ಕೆ ನಥಿಂಗ್ ಇಸ್ ಪ್ರಿವೆಂಟಿಂಗ್ ಇಟ್. ಮೂರು ಬೆರೆತಿದ್ರು ಈಚ್ ಒನ್ ಕ್ಯಾನ್ ಕಮ್ ಔಟ್ ಸೆಪರೇಟ್ಲಿ. ಹೊಗೆ ಬಂದು ಆ ಒಂದು ನೀರಿನ ಅಂಶ ಹೊಗೆ ರೂಪದಿಂದ ಬರುತ್ತೆ, ಆಮೇಲೆ ಅಲ್ಲೇ ಬೆಂಕಿ ಬರುತ್ತೆ. ಬೆಂಕಿಗೆ ಈ ತಮಸ್ಸು ರಜಸ್ಸು ಅಡ್ಡಿ ಮಾಡೋದೇ ಇಲ್ಲ, ಬೆಂಕಿ ಉರಿಯುವಾಗ ಚೆಂದಾಗಿ ಉರಿಯುತ್ತೆ, ಇತ್ ಆಲ್ ಕಲರ್ಸ್ ಉರಿಯುತ್ತದು. ಸೊ ಹಾಗೇನೆ ಈ ಆವರಣಗಳಾಗಲಿ, ಈ ಒಂದು ಜೀವನ ಆಗಲಿ, ಈ ಮೂರು ಆವರಣಗಳು ಹಾಗೆ ಇರುತ್ತದ್ದು, ಮೂರು ಇರುತ್ತೆ ಅಲ್ಲಿ. ಸೊ ಅದಕ್ಕೆ ಹೇಳ್ತಾರೆ ಈ ಸತ್ವ ಆವರಣ, ರಜೋ ಆವರಣ, ತಮೋ ಆವರಣ, ಇಟ್ ಡಿಪೆಂಡ್ಸ್. ಒಂದೊಂದು ಜೀವಕ್ಕೆ ಒಂದೊಂದು ತರ ಇರುತ್ತೆ, ವಾಯುದೇವರಿಗೆ ಇರೋ ತರ ನಮ್ಗೆ ಇರಲ್ಲ. ಸೊ ಡಿಫರೆನ್ಸ್ ಅಲ್ಲೇ ಗೊತ್ತಾಗತ್ತೆ. ಸೊ ಹೀಗೆ, ಸೊ ಇದು ಜೊತೆಯಲ್ಲಿ ಈ ಜೀವ ಅಂಬೋದು ಮಿಶ್ರಿತವಾಗಿರೋ, ಹಾಗೆ ಕಟ್ಟಿಗೆಯಲ್ಲಿ ಅದು ಎಷ್ಟು ಇದೆಯೋ ಹಾಗೇನೆ ಈ ಜೀವ ಈ ಲಿಂಗ ದೇಹದಲ್ಲಿ ಮಿಶ್ರಿತವಾಗಿ, ಹಾಗೆ ನೀರು ಹಾಲು, ಹಾಲಲ್ಲಿ ನೀರು ಸೇರಿಸಿದ, ಇಟ್ ಇಸ್ ಮಿಕ್ಸ್ಡ್. ಹೇಗಿರುತ್ತೋ ಹಾಗೆ ನಮಗೆ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ, ಬೇರ್ಪಡಿಸೋರು ಇದ್ರೆ ಬೇರ್ಪಡಿಸೋದು ಪಡಿಸ್ಬೋದು. ಸೊ ಹಾಗೆ ಇದು ಮೂರು ಇದೆ. ಸೊ ಕ್ಷೀರ ನೀರೇನ, ಕ್ಷೀರಂ ನೀರೇನ ಜೀವಚಿತ ಸಂವಿತಂ ಅಂತ ಹೇಳ್ತಾ ಇದ್ದಾರೆ. ಈ ಜೊತೆಲಿ ಈ ಒಂದು ಎಂಟಿಟಿಗೆ, ದಟ್ ಈಸ್ ಜೀವ ಪ್ಲಸ್ ಲಿಂಗದೇಹ ಪ್ಲಸ್ ಆವರಣ ಜೊತೆಯಲ್ಲಿ ಇರುವಂತಹ ಲಿಂಗದೇಹ, ಇದನ್ನೇ ಜೀವ ಅಂತ ಸಂಸಾರದಲ್ಲಿ ಕರೀತೀವಿ. ಸೊ ಇದು ಇದು ಬಗ್ಗೆ ಇವಾಗ ಹೇಳ್ತಾ ಇದ್ದಾರೆ. ಇದು ಹೇಗಿದೆ ಅಂದ್ರೆ ಆರಧಿಕ ದಶರೂಪದಿಂದಲೇ ತೋರುತ್ತಿಪ್ಪನು, ಅಂದ್ರೆ ಸೂರ್ಯನಾಮಕನು ಆರಧಿಕ ದಶರೂಪದಿಂದ ತೋರುತ್ತಿಪ್ಪನು ಲಿಂಗದೊಳು ಅಂತ ತಗೋಬೇಕು. ಸೊ ಇಲ್ಲಿ ಮೂರು ಆವರಣಗಳ ನೋಡಿದ್ವಿ. ಈ ಮೂರು ಆವರಣಗಳು ಹೇಗಿದೆ ಅಂದ್ರೆ, ಮೂರು ಆವರಣ ಹೇಳಕ್ ಮುಂಚೆ ಹೇಳ್ತಾರೆ, ಈ ಒಂದು ದೇಹದಲ್ಲಿ ಈ ಒಂದು ಲಿಂಗದೇಹ ಅಂತ ಫಸ್ಟ್ ತಕೊಂಡಿದ್ದಾರೆ. ಲಿಂಗದೇಹ ಅಂತ ತಕೊಂಡ್ರೆ ಲಿಂಗದೇಹದಲ್ಲಿ ಅವನು ಎಷ್ಟು ರೂಪದಿಂದ ಇದಾನಂದ್ರೆ, ಇದು ಒಂದು ಮೀನಿಂಗ್, ಇನ್ನೊಂದು ಮೀನಿಂಗ್ ಬೇರೆ ಕೊಡ್ತೀನಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಆರಧಿಕ ದಶರೂಪದಿಂದಲೇ ತೋರುತಿಪ್ಪನು ವಿಶ್ವ ಲಿಂಗ ಶರೀರರು ತೈಜಸ್ಸನು ಪ್ರಾಜ್ಞನು ಸೂರ್ಯನಾಮಕನು ಮೂರೈದು ರೂಪಗಳನ್ನು ಅಂತ. ಇಲ್ಲಿ ನಾವು ತಕೊಂಡಿರೋದು ಏನು ಅಂದ್ರೆ, ಸೂರ್ಯನಾಮಕನು ಆರಧಿಕ ದಶರೂಪದಿಂದಲೇ ಲಿಂಗದೊಳು ಮೂರೈದು ರೂಪದಲ್ಲಿ ತೋರಿಸ್ತಾರೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರಂದ್ರೆ, ಮೂರು ಐದು ಅಂತ ತಕೊಂಡ್ರೆ ಇಲ್ಲಿ ತ್ರೀ ಪ್ಲಸ್ ಫೈವ್ ಆಡ್ ಮಾಡ್ಕೊಳ್ಳಿ, ತ್ರೀ ಪ್ಲಸ್ ಫೈವ್ ಆಡ್ ಮಾಡಿದ್ರೆ ಎಂಟು ರೂಪ ಆಗುತ್ತೆ. ಎಂಟು ರೂಪದಿಂದ ಇದು ಅಖಂಡ ರೂಪ, ಎಂಟು ರೂಪದಿಂದ ಇಡೀ ಲಿಂಗದೇಹದಲ್ಲಿ ಆವರಣ ಹೇಳಲ್ಲ, ಇಡೀ ಲಿಂಗ ಕಂಪ್ಲೀಟ್ ಆಗಿರುವಂತ ಈ ಲಿಂಗದೇಹದಿಂದ ಅವನು ಎಂಟು ರೂಪದಿಂದ ತುಂಬಿದ್ದಾನೆ. ಏನಿದು ಎಂಟು ರೂಪಗಳು ಅಂದ್ರೆ, ಇದೇ ಒಂದು ನಿಮ್ಗೆ ಪ್ರಣವ ರೂಪದಿಂದ ತುಂಬಿದ್ದಾನೆ. ಪ್ರಣವದಲ್ಲಿ ನಾವು ಹೇಳ್ತೀವಿ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ನಾವು ಹೇಳ್ತೀವಲ್ಲ, ಆ ಎಂಟು, ಅದಕ್ಕೆ ಮೂರು ಐದು ಅಂದ್ರೆ ತ್ರೀ ಪ್ಲಸ್ ಫೈವ್ ಎಂಟು ರೂಪ. ಸೊ ಈ ಲಿಂಗದೇಹ ಪೂರವು ಆ ಓಂಕಾರ ಅಂಬೋದು, ಪ್ರಣವ ಅಂಬೋದು ಇಟ್ ಇಸ್ ಅ ಬೀಜ, ಇಟ್ಸ್ ಅ ಕಂಡೆನ್ಸ್ ಕ್ಯಾಪ್ಸ್ಯೂಲ್. ಈ ಪ್ರಣವದಿಂದಲೇ ಎಲ್ಲವೂ ಬರುತ್ತೆ, ಅದರಿಂದ ಬರುತ್ತೆ ಪುರುಷ ಸೂಕ್ತ ಬರುತ್ತೆ, ಗಾಯತ್ರಿ ಬರುತ್ತೆ, ಗಾಯತ್ರಿಯಿಂದ ಪುರುಷ ಸೂಕ್ತ, ಪುರುಷ ಒಂದೊಂದು ವ್ಯಾಖ್ಯಾನ ರೂಪ ಅಂತ ಹೇಳ್ತಾರೆ. ಪ್ರಣವದ ವ್ಯಾಖ್ಯಾನ ರೂಪ ಎಂಟು ಬರುತ್ತೆ, ಎಂಟಿರುತ್ತೆ, ಎಂಟಿನಿಂದ ಬರೋದು ಗಾಯತ್ರಿ ಬರುತ್ತೆ, ಗಾಯತ್ರಿ ಇಸ್ ಅ ವ್ಯಾಖ್ಯಾನ ಆಫ್ ದಿಸ್, ಅಂಡ್ ಗಾಯತ್ರಿಯನ್ನ ವ್ಯಾಖ್ಯಾನ ಅಂದ್ರೆ ಪುರುಷ ಸೂಕ್ತ ಆಗುತ್ತೆ. ಪುರುಷ ಸೂಕ್ತದ ಮೂರು ಪಾದಗಳನ್ನ ವ್ಯಾಖ್ಯಾನ ಮಾಡ್ಲಿಕ್ಕೆ ಇಡೀ ವೇದಗಳಿರುತ್ತೆ, ವೇದಗಳನ್ನ ತಿರ್ಗಾ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆನ್ಸಲರಿ ಟೆಕ್ಸ್ಟ್. ಸೊ ಹೀಗೆ ಹೋಗ್ತಾ ಅಂದ್ರೆ ಏನಾಯ್ತು, ಈ ಪ್ರಣವದಲ್ಲಿ ಎಲ್ಲವೂ ಅಡಕ. ಜಸ್ಟ್ ಲೈಕ್ ಒಂದು ಅಶ್ವತ್ಥ ಗಿಡ ದೊಡ್ಡದ್ ಬರಬೇಕಂದ್ರೆ ಆ ಬೀಜದಲ್ಲಿ ಎಲ್ಲವೂ ಹೇಗಿರುತ್ತೋ ಹಾಗೆ ಇದು ಮೂಲ ಬೀಜ, ಅದು ಒಂದು ಲಿಂಗದೇಹದಲ್ಲಿ ಭಗವಂತ ಇಟ್ಟಿರ್ತಾನೆ. ಸೊ ಎಂಟು ರೂಪದಿಂದ ಇದೆ. ಎಂಟು ರೂಪ ಆದಮೇಲೆ ದೆನ್ ಇದು ಎಂಟು ರೂಪ ಹೇಗಿದೆ ಅಂತ ಹೇಳ್ತಾ ಇದ್ದ. ಈ ಎಂಟು ರೂಪ ಹೇಗಿದೆ ಅಂದ್ರೆ ಫಸ್ಟ್ ಹೇಳ್ತಾರೆ ಈ ಮೂರು ಆವರಣ ಹೇಳಿದ್ವಿ ಏನು ಈ ಲಿಂಗದೇಹದಲ್ಲಿ. ಇವಾಗ ಲಿಂಗದೇಹ ನೋಡಾಯ್ತು, ಎಂಟು ರೂಪದಿಂದ ಲಿಂಗದೇಹ ನೋಡಾಯ್ತು. ಲಿಂಗದೇಹ ಈ ಸ್ಮೇಡಪ್ಪು ಮೂರು ಆವರಣಗಳಿದೆ, ಸತ್ವ ರಜಸ್ತಮಸ್. ಸೊ ಸತ್ವ ರಜಸ್ತಮಸ್ ಆವರಣವನ್ನು ತಗೊಳ್ತಾ, ಈ ಸತ್ವ ಆವರಣವನ್ನು ತಗೊಳ್ತಾ, ಸತ್ವ ಆವರಣದಲ್ಲಿ ಏನಿದೆ ಅಂದ್ರೆ ಸತ್ವ ಆವರಣದಲ್ಲಿ ಮನಸ್ಸಿದೆ ಅಂತ ಹೇಳ್ತಾರೆ. ಮನಸ್ಸು ಯಾಕಂದ್ರೆ ಇಲ್ಲಿ ನಾವು ಬಂದದ್ದು ಮನಸ್ತತ್ವ ಅಂತ ಇಲ್ಲಿ ಹೇಳಲ್ಲ, ಮನಸ್ಸು ಇಂದ್ರಿಯ ಅಂತಾನೆ ತಗೋಬೇಕು. ಆರಂಭಿಸ್ತಾ ಬೇಕಾದ್ರೆ ತಗೊಳ್ಳಿ. ಸೊ ಇಲ್ಲಿ ಒಂದು ಇಂಡಿವಿಜುವಲ್ ಲಿಂಗದೇಹ, ಆ ಇಂಡಿವಿಜುವಲ್ ಲಿಂಗದೇಹದಲ್ಲಿ ಮನಸ್ಸು ಅಂತ ಇರುತ್ತೆ. ಮನಸ್ಸನ್ನ ಸತ್ವ, ಇದು ಬಂದು ನಾವು ಹಿಂದೆ ನಾವು ಸೃಷ್ಟಿ ಪ್ರಕರಣ ನೋಡುವಾಗ ಅಹಂಕಾರ ತತ್ವಕ್ಕೆ ಬಂದ ಮೇಲೆ ವಿ ಸಾ ಹೌ ಅಹಂಕಾರ ತತ್ವ ಇಸ್ ಡಿವೈಡೆಡ್ ಇಂಟು ತ್ರೀ ಅಂತ ನೋಡಿದ್ವಿ. ಅದನ್ನ ನೆನಪಿದ್ರೆ ಇಟ್ ಬಿಕಮ್ಸ್ ಈಸಿಯರ್. ಮೂರು ಹೇಗೆ ಅಂದ್ರೆ ಒಂದು ವೈಕಾರಿಕ, ಒಂದು ತೈಜಸ, ಒಂದು ತಾಮಸ ಅಂತ ಮೂರು ಬ್ರಾಂಚ್ ನೋಡಿ. ವೈಕಾರಿಕ ಅಂಬುದು ಸತ್ವ, ತೈಜಸ ಅಂಬುದು ರಜಸ್ಸು, ಆಮೇಲೆ ಪಂಚಭೂತಗಳು ಇದೆಲ್ಲ ಬರೋದು ತಾಮಸ ಅಹಂಕಾರ ಅಂತ ಮೂರು ಡಿವಿಷನ್ ಮಾಡಿದ್ವಿ. ಹಾಗೇನೆ ಈ ಲಿಂಗದೇಹದಲ್ಲಿನೂ ಮೂರು ಡಿವಿಷನ್ ಮಾಡ್ತಾ ಇದ್ದಾರೆ. ಈ ಒಂದು ಅಹಂಕಾರ ಅಂದ್ರೆ ಮನಸ್ಸು ಅಂತ ತಗೊಳ್ಳಿದ್ವು. ಮನಸ್ಸನ್ನ ಮೂರು ಡಿವಿಷನ್ ಮಾಡಿ ಏನ್ ಹೇಳ್ತಾ ಇದ್ದಾರೆ, ಸತ್ವ ರಜೋ ಇಲ್ಲಿ ಆವರಣ ಅಂತ ಕರಿತೀವಿ. ಸತ್ವ ಆವರಣ, ರಜೋ ಆವರಣ, ತಮೋ ಆವರಣ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಹೇಗೆ ಬಂತು ಅದೇ ಡಿವಿಷನ್, ಹೇಗೆ ಸತ್ವ ಅಂತ ಬಂದಾಗ ಮನಸ್ಸು ತಗೊಳ್ಳೋದು, ಇಲ್ಲಿ ದೇವತೆಗಳು ಬಿಟ್ಬಿಡಿ, ಮನಸ್ಸು ತಗೊಳ್ಳೋದು. ರಜಸ್ಸು ಅಂತ ಬಂದಾಗ ಏನ್ ಹೇಳಿದ್ದೀವಿ, ಅಲ್ಲಿ ಅಲ್ಲಿ ಇಂದ್ರಿಯಗಳು ಅಂತ ಹೇಳಿದ್ವಿ, ದಶೇಂದ್ರಿಯಗಳು, ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯಗಳು ಬಂತು. ಸೊ ಇಂದ್ರಿಯಗಳು ಅಂತ ತಗೊಂಡು ದೆನ್ ತಮಸ್ಸು ಅಂತ ಬಂದಾಗ ಏನ್ ತಗೊಂಡಿದ್ದೀವಿ, ಅಲ್ಲಿ ತಮಸ್ಸು ಅಂತ ಬಂದಾಗ ಪಂಚಭೂತ ಸಹಿತವಾದ ಪಂಚ ತನ್ಮಾತ್ರ ಅಂತ ತಗೊಂಡಿದ್ವಿ. ಸೊ ಹಾಗೆ, ಸೊ ಹಾಗೇ ಡಿವಿಷನ್ಸ್ ಇಟ್ಟುಕೊಳ್ಳಿ. ಇಲ್ಲಿನ್ನು ಹಾಗೆ ಸತ್ವ ಅಂತ ಬಂದಾಗ ಸತ್ವದಲ್ಲಿ ಇರುವಂತದ್ದು ಮನಸ್ಸು. ಈ ಸತ್ವದಲ್ಲಿ ಯಾವ ರೂಪದಿಂದ ಅವನು ಇದ್ದಾನೆ ಅಂದ್ರೆ ಹೇಳ್ತಾರೆ, ಈ ಸತ್ವದಲ್ಲಿ ಬಂದು ಅವನು ಇರುವಂತ ರೂಪ ಯಾವುದು ಅಂದ್ರೆ ವಿಶ್ವ ಅಂತ ಹೇಳ್ತಾರೆ. ಇಲ್ಲಿ ಬಂದಿದ್ದ ನೋಡಿ, ಇವಾಗ ಹೀಗೆ ಇಟ್ಕೋಬೇಕು. ಸೂರ್ಯನಾಮಕನು ಆರಾಧಿಕ ರಸ ರೂಪದಿಂದಲೇ ರೂಪದಿಂದಲೇ ತೋರುತ್ತಿಪ್ಪನು. ಸೂರ್ಯನಾಮಕನು ಆರಾಧಿಕ ದಶ ರೂಪದಿಂದ, ಇವಾಗ ಆರಾಧಿಕ ದಶ ರೂಪ ಎಲ್ಲಿಂದ ಬಂತು ನಮ್ಗೆ ಅಂತಾರೆ, ಆರಾಧಿಕ ದಶ ರೂಪ ಅಂದ್ರೆ ಇದೇ ಇವಾಗ ತಕೊಂಡದ್ದು. ಆರಾಧಿಕ ದಶ ರೂಪ ಎಲ್ಲಿ ಬಂತು, ಒಂದು ಮನಸ್ಸು, ಮೂರು ಪದಿರ್ ಮಾಡಿದಿಲ್ಲ, ಒಂದು ಮನಸ್ಸು, ಒಂದು 5+5 10 ಇಂದ್ರಿಯಗಳು, ಇನ್ನೊಂದು ಪಂಚಭೂತ ಸಹಿತವಾದ ಪಂಚ ತನ್ಮಾತ್ರೆ, ಅದು ವಿವಕ್ಷೆಯಿಂದ 10 ಆಗಿ ತಕೊಳ್ಳೋಣ, 5 ಆಗಿ ತಕೊಳ್ತೀವಿ. ಸೊ ಏನಾಯ್ತು, 1+10+5 16 ಆಯ್ತು. ಸೊ ಅದಕ್ಕೆ ಈ 16 ಹೇಳ್ತಾರೆ. ಆರಾಧಿಕ ದಶ ರೂಪದಿಂದಲಿ ಈ ತುರ್ಯ ನಾಮಕ ಇವನು ಲಿಂಗ ಶರೀರದಲ್ಲಿ 16 ಕಲೆಗಳಿಂದ, ಷೋಡಶಾತ್ಮಕ ಲಿಂಗದೇಹ ಅಂತ ಹೇಳ್ತೀವಲ್ಲ, ಷೋಡಶಾತ್ಮ ಕಲೆಗಳಿಂದ ಈ ಲಿಂಗದೇಹದಲ್ಲಿ 8 ರೂಪದಿಂದ ಪ್ರಧಾನ ಅಂಕುರ್ ಬೀಜದ ಬೀಜ 8 ರೂಪ 3-5 ರೂಪದಿಂದಲೇ ತೋರುತಿಪ್ಪನು. ಏನು ತೋರುತಿಪ್ಪನು, ಹೇಗೆ ಕಾಣಿಸ್ತಾ ಇದ್ದಾನೆ ಅಂದ್ರೆ, ಅವನು ಕಾಣಿಸ್ತಾ ಇದ್ದಾನೆ. ಹ್ಯಾಕ್ ಕಾಣಿಸ್ತಾ ಇದ್ದಾನೆ ಅಂದ್ರೆ ನಮಗೆ ಹ್ಯಾಕ್ ಕಾಣಿಸೋದು, ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಅವನು ಮಾಡುವಂತ ಕಾರ್ಯಗಳು ಕಣ್ಣಿಗೆ ಕಾಣಿಸ್ತವೆ. ಏನ್ ಕಾರ್ಯಗಳು ಕಾಣಿಸುತ್ತೆ, ಬೆಳಿಗ್ಗೆ ಹೇಳ್ತೀವಿ ಸೃಷ್ಟಿ, ಆಮೇಲೆ ಸ್ಥಿತಿ, ಆಮೇಲೆ ಲಯ, ಇದೇ ತಾನ ಆಗತ್ತೆ. ಜಾಗೃತಿ, ಸ್ವಪ್ನ, ಸುಷುಪ್ತಿ, ಈ ಮೂರೇ ಆಗತ್ತೆ. ಈ ಮೂರು ಕಾರ್ಯಗಳು ನಾವು ನೋಡ್ತೀವಿ, ಬೆಳಿಗ್ಗೆ ಹೇಳ್ತೀವಿ ದೃಷ್ಟಿ ಆಗತ್ತೆ, ಸ್ಥಿತಿ ಅದು ಹೇಗೆ ಸ್ವಪ್ನ ಆಗತ್ತೆ, ಸ್ವಪ್ನ ಅಂದ್ರೆ ಇಲ್ಲ ಅಂತ ಆಗತ್ತೆ ಅಂತ ಇಲ್ಲ, ಸ್ವಪ್ನ ಅಂದ್ರೆ ಇಲ್ಲ ಅಂತಿಲ್ಲ, ಇದು ಶಾಶ್ವತ ಅಲ್ಲ ಅಂತಾನೆ ಅರ್ಥ. ಈ ಪ್ರಭು ಲೋಕ ಸ್ವಪ್ನದಲ್ಲಿ ನಾವು ನೋಡುವಂತ ಇದೆಲ್ಲ ಇದೆ, ಬಟ್ ಇಟ್ ಇಸ್ ಟೆಂಪ್ರರಿ ಅಂತ ಅರ್ಥ. ಅಶ್ವತ್ಥ ಅಂತ ಹೇಳಿದ್ದೆ ಇಲ್ಲ, ಅದೇ ಇಟ್ಸ್ ಟೆಂಪ್ರರಿ, ಇದು ಸತ್ಯವೇ ಬಟ್ ಇಟ್ ಇಸ್ ಟೆಂಪ್ರರಿ, ನಾಳೆ ಇರಲ್ಲ, ಇವತ್ತಿರೋ ತರ ನಾಳೆ ಇರಲ್ಲ. ಸೊ ಇದು ಸ್ವಪ್ನ ತುಲ್ಯ ಅಂತ ಹೇಳ್ತಾರೆ, ಸತ್ಯ ಇಲ್ಲ ಅಂತ ಹೇಳೋದು, ಸ್ವಪ್ನವು ನಮ್ಗೆ ಸತ್ಯ ಇನ್ನೊಂದು ರೀತಿಯಿಂದ. ಸೊ ಇದು ಸ್ವಪ್ನದಂತೆ, ಆಮೇಲೆ ನಿದ್ರೆ. ಹೀಗೆ ಮೂರು ರೂಪದಿಂದ, ಮೂರು ರೂಪ ನಮ್ಗೆ ಕಾಣಿಸೋದಿಲ್ಲ, ಜ್ಞಾನಿಗಳು ಇದ್ರೆ ರಾಯರು ಮುಂತಾದವರ ಹತ್ರ ಮೇ ಬಿ ಅವರು ವಿಶ್ವ ಹೇಳೋವಾಗಲೇ ಅವನಿಗೆ ಎಲ್ಲಾ ಕಡೆನು ವಿಶ್ವ ವಿಶ್ವ ಅಂತ ಕಾಣಿಸ್ತೋ ಏನೋ, ಆಮೇಲೆ ಸ್ಥಿತಿ ಮಾಡೋವಾಗ ವಿಶ್ವ ತೈಜಸ ಪ್ರಾಜ್ಞ ಅಂತ ಅವರಿಗೆ ಕಾಣಿಸ್ತಾ ಇತ್ತೇನೋ. ಆ ರೂಪದ ಕಾರ್ಯಗಳು, ಕಾರ್ಯ ನೋಡಿದಾಗೆ ಕಾರ್ಯದಿಂದ ಕಾರಣವನ್ನ ಊಹೆ ಮಾಡ್ತೀವಿ. ಒಂದು ಮನೆ ಏನಾದ್ರು ಬ್ಯೂಟಿಫುಲ್ ಮನೆ ಇದ್ರೆ ಹೇ ಹೂ ಬಿಡ್ತಿತ್ತು ಅಂತ ಕೇಳ್ತೀವಿ, ಯಾರೋ ಒಬ್ಬ ಇರಬೇಕು. ಹಾಗೇನೆ ಈ ಕಾರ್ಯದಿಂದ ಈ ಕಾರ್ಯಕ್ಕೆ ಕಾರಣನಾದಂತ ಮೂರು ರೂಪ ತೋರು ತಿಪ್ಪನು, ಮೂರು ರೂಪದಿಂದ ವಿಶ್ವ ತೈಜಸ ಪ್ರಾಜ್ಞ ಅಂತ ಈ ತುರ್ಯ ನಾಮಕ, ತುರ್ಯ ಅಂದ್ರೆ ವಾಸುದೇವ, ಈ ವಾಸುದೇವನೇ ಮೂರು ರೂಪದಿಂದ ನಮಗೆ ಈ ಒಂದು ಸೃಷ್ಟಿಕಾರದಲ್ಲಿ ನಮ್ಮ ಸಾಧನಾ ಅವಸ್ಥೆಯಲ್ಲಿ ಮೂರು ರೀತಿಯಿಂದ ತೋರ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ತೋರ ತಿಪ್ಪನು ಅಂದ್ರೆ ಕಾಣಿಸ್ತಾ ಇದ್ದಾನೆ ಅವನು. ಹಾಗೆ ಸೃಷ್ಟಿ ಸ್ಥಿತಿ ಲಯ ನಾವು ನೋಡ್ತೀವಿ, ಆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತ ಜಾಗೃತಿ ಸ್ವಪ್ನ ಸುಷುಪ್ತಿ, ಈ ಮೂರು ಅವಸ್ಥೆ ಆಗತ್ತಲ್ಲ. ಸೊ ತೋರು ತಿಪ್ಪನು ವಿಶ್ವ ತೈಜಸ ಪ್ರಾಜ್ಞನು ಈ ತುರ್ಯ ನಾಮಕ ತೋರಿಸ್ತಾ ಇದ್ದಾನೆ. ಹೇಗೆ ಇಲ್ಲಿ ಅಂತ ಹೇಳ್ತಾರೆ, ಮೂರೈದು ರೂಪಗಳಲ್ಲಿ ನಾವು ನೋಡ್ಬಿಟ್ಟಿವಿ, 3+5 ಅದು ಆಯ್ತು. ಸೊ ನೆಕ್ಸ್ಟ್ ಹೇಗೆ ಮಾಡ್ತಾ ಇದ್ದಾನಂದ್ರೆ ಈರೈದು ಕರಣದೊಳು, ಈರೈದು ಕರಣದೊಳು ಮಾತ್ರದಿ, ಮಾತ್ರ ಸಹಿತ ಈರೈದು ಕರಣದಲ್ಲಿ ಅಂತ ಬರುವಾಗ ಈ ಕರಣಗಳು ಒಂದು ಏನೋ ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಐದು. ಸೊ ಈರೈದು ಕರ್ಣದಲ್ಲಿ ಮಾತ್ರದಿ, ಮಾತ್ರದಿ ಅಂದ್ರೆ ಮಾತ್ರೆಗಳಿಂದ, ತನ್ಮಾತ್ರೆಗಳಿಂದ ಹುಟ್ಟಿರುವಂತ. ನೆಕ್ಸ್ಟ್ ಲೈನ್ ಬರುತ್ತ, ನೆಕ್ಸ್ಟ್ ಲೈನ್ ಹೇಳ್ತಾರ ಅದು ಏನು, ತನ್ಮಾತ್ರೆಗಳಿಂದ ಹುಟ್ಟಿರುವಂತದ್ದು ಏನು ಅಂದ್ರೆ ಅಲ್ಲಿ ಹೇಳ್ತಾರ ಇಲ್ಲಿ ಮಾತ್ರದಿ ಖೇರ ಆಕಾಶ ಶಿಖಿ, ಖೇರ ಅಂದ್ರೆ ಅಂದ್ರೆ ಆಕಾಶ, ಶಿಖಿ ಅಂದ್ರೆ ಗಾಳಿ, ಐ ಮೀನ್ ಸಾರಿ ಖೇರ, ಖ ಅಂದ್ರೆ ಆಕಾಶ, ಈರ ಅಂದ್ರೆ ವಾಯು, ಶಿಖಿ ಅಂದ್ರೆ ಅಗ್ನಿ, ಜಲ ಮತ್ತು ಭೂಮಿ. ಈ ರೂಪದಿಂದ ಯೊಳಗಿಹ ಆತ್ಮನಾಮದಲ್ಲಿ ಅವನೇ ಈ ಒಂದು ಭಗವಂತನೇ, ಇದು ಮೂಲಕವಾಗಿ ಅವನು ಕಾಣಿಸ್ತಾ ಇದ್ದಾನಂತ ಅರ್ಥ. ಇದನ್ನ ಇನ್ನು ಬಿಡಿಸ್ತಾ ಇದ್ದಾರೆ, ಇದು ಹೇಗೆ ಬಿಡಿಸ್ತಾ ಇದ್ದಾರೆ ಅಂದ್ರೆ ವಿಶ್ವ ಅಂತ ತಗೊಳ್ತಾ ಇದ್ದಾರೆ. ವಿಶ್ವ ಅಂತ ತಗೊಂಡಾಗ ಇಲ್ಲಿ ಏನ್ ಮಾಡ್ತಾ ಸತ್ತ ನಾವು ನೋಡಿದ್ವಿ, ವಿಶ್ವ ಆ ಈ ಭಗವಂತ, ಈ ಎಂಟು ರೂಪದಿಂದ ಇರುವಂತ ಈ ಭಗವಂತ ಹೇಗೆ ಕಾಣಿಸ್ತಾ ಇದ್ದಾನೆ. ಬಿಕಾಸ್ ಈ ಪದ್ಯದಲ್ಲಿ ನಮ್ಗೆ ಏನ್ ಬೇಕಾಗಿದೆ, ಈ ಪದ್ಯದಿಂದ ಮೇನ್ ಆಗಿ ಬೇಕಾದ ಅಂಶಗಳು ಏನಂದ್ರೆ, ಇದು ಬಂದು ನಾವು ಮಾತೃಕಾ ಅನ್ಯಾಸ ಮಾಡಬೇಕು. ಈ ಮಾತೃಕಾ ಅನ್ಯಾಸ ರೂಪಗಳನ್ನ ಮೂಲ ಇದು. ಸೊ ಇಲ್ಲಿ ಮಾತೃಕಾ ಅನ್ಯಾಸಗಳು ಬರಬೇಕು ನಮ್ಗೆ. ಇದು ಹೇಗೆ ಬರುತ್ತೆ ನಮ್ಗೆ ಅಂದ್ರೆ ಹೇಳ್ತಾರೆ ಇಲ್ಲಿ ಫಸ್ಟ್ ಏನ್ ಹೇಳಿದೀವಿ, ಲಿಂಗದೇಹದ ಡಿಸ್ಕ್ರಿಪ್ಷನ್ ಇಷ್ಟು ತನಕ ಕೊಟ್ಟಾಯ್ತು, 16 ಹೇಗೆ ಬಂತು ಅಂತ ನೋಡಾಯ್ತು, ಅಲ್ಲಿ ಇರುವಂತ ರೂಪ ನೋಡಾಯ್ತು ನಾವು. ಎಂಟು ರೂಪದಿಂದ ಆಕಾರ ಉಕಾರ ಮಕಾರ ಅದು ನೋಡಾಯ್ತು. ಆದಮೇಲೆ ಆವರಣಗಳು ಸ್ವಲ್ಪ ನೋಡಿದ್ವಿ, ಅದನ್ನ ಸ್ವಲ್ಪ ಬಿಡಿಸಿದ್ರೆ ಅರ್ಥ ಆಗತ್ತೆ. ಆವರಣ ಏನಂದ್ರೆ ಈ ಸತ್ವದ ಆವರಣ, ಸತ್ವದ ಆವರಣದಲ್ಲಿ ಅವನು ಯಾವ ರೂಪದಿಂದ ಇದ್ದಾನೆ, ವಿಶ್ವ ಅಂಬೋ ಹೆಸರಿಂದ, ವಿಶ್ವ ತೈಜಸ ಪ್ರಾಜ್ಞ ಮೂರು ರೂಪಗಳು ಬರಬೇಕು ನಮ್ಗೆ ಇವಾಗ. ಸೊ ವಿಶ್ವ ಅಂಬ ರೂಪದಿಂದ ಈ ಸತ್ವದ ಆವರಣದಲ್ಲಿ ಇದ್ದಾನೆ. ಹೇಗಿದ್ದಾನೆ ಅವನು ಅಂದ್ರೆ ಹೇಳ್ತಾರೆ ಇಲ್ಲಿ, ಈ ಸತ್ವದ ಆವರಣದಲ್ಲಿ ನೀವು ಈ ಒಂದು ಸ್ವರಾಕ್ಷರಗಳು ಅಯಿಂದ ಅಹ ತನಕ ಸ್ವರ ಅಕ್ಷರಗಳನ್ನು ನಾವು ನ್ಯಾಸದಲ್ಲಿ ತಲೆಯಲ್ಲಿ ಇಟ್ಕೊಳ್ತೀವಲ್ಲ ಅದೇ ಅಕ್ಷರಗಳು, ಅದೇ 16 ಅಕ್ಷರಗಳನ್ನು ಇಲ್ಲಿ ನಾವು ಸತ್ವ ಆವರಣದಲ್ಲಿ ಇಟ್ಕೋಬೇಕು. ಸತ್ವ ಆವರಣದಲ್ಲಿ ಅಂದ್ರೆ ಅಲ್ಲಿ ಅವನು 8 ರೂಪದಿಂದ ಇದ್ದಾನಲ್ಲ, ಅಕಾರ ವಾಚ್ಯನಾಗಿ ಆ ಓಮ ಅದು ಬೀಜ, ಅದು ಲಿಂಗ ಪೂರವು ಇದ್ರೂ ಅದನಿಂದ ಅಕಾರದಿಂದ ಹುಟ್ಟುವಂತ ರೂಪಗಳು, ಸತ್ವ ಆವರಣದಲ್ಲಿ ಅಕಾರದಿಂದ ಪ್ರತಿಪಾದ್ಯನಾಗಿ ಹುಟ್ಟುವಂತ ರೂಪಗಳು ಎಷ್ಟಿದೆ ಅಂದ್ರೆ 16 ಸ್ವರಾಕ್ಷರಗಳು ಇದೆ ಅಂತ ಹೇಳ್ತಾರೆ. ಅಜ ಆನಂದ ಇಂದ್ರ ಅದನ್ನ ನಾವು ಇಟ್ಕೊಳ್ತೀವಿ, 16 ಈ ಸತ್ವ ಆವರಣದಲ್ಲಿ ಬಂದ್ಬಿಡುತ್ತೆ. ಅದು ಅಕಾರದಿಂದ ಬಂದ ರೂಪ, ಅ ಅಂಬೋ ಅಕ್ಷರದಿಂದ, ಪ್ರಣವದಲ್ಲಿ ಹೇಳುವಂತ ಫಸ್ಟ್ ಅಕ್ಷರ ಇದೆಲ್ಲ ಅಂತ, ಅದನಿಂದ ಬಂದ ಇಷ್ಟು ಅಕ್ಷರಗಳು, 16 ಸ್ವರಾಕ್ಷರಗಳು ಈ ಒಂದು ಸತ್ವ ಆವರಣದಲ್ಲಿ ಇದೆ ಅಂತ ತಕೊಳ್ಳೋದು. ಇದಕ್ಕೆ ಈ ಸತ್ವ ಆವರಣಕ್ಕೆ ಕಂಪ್ಲೀಟ್ ಆಗಿರುವಂತ ರೂಪ ವಿಶ್ವರೂಪ, ವಿಶ್ವ ಅಂತ ತಕೊಳ್ತಾರೆ. ನೆಕ್ಸ್ಟ್ ಆವರಣ ಬರುತ್ತೆ ಅದು ರಜೋ ಆವರಣ. ಈ ರಜೋ ಆವರಣದಲ್ಲಿ ನಾವು ನೋಡಿದೀವಿ, ರಜೋ ಆವರಣದಲ್ಲಿ ಜ್ಞಾನೇಂದ್ರಿಯಗಳು ಅಲ್ಲಿ ಬಂದಾಗ ಆ ಒಂದು ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಹಾಗೆ ರಜೋ ಆವರಣ ರಜಸ್ಸಿನಿಂದ ತೈಜಸ್ ಅಹಂಕಾರ ಬಂತು, ಹಾಗೇನೆ ಇಲ್ಲಿ ರಜೋ ಆವರಣ ನ್ಯಾಚುರಲಿ ಇಲ್ಲಿ ಇರುವಂತ ರೂಪ ಬಂದು ತೈಜಸ ರೂಪ, ರಜೋ ಆವರಣಕ್ಕೆ ಇಡೀ ರಜೋ ಆವರಣಕ್ಕೆ ತೈಜಸ ರೂಪ ತಗೊಳ್ತಾರೆ. ಅಲ್ಲಿನೂ ಹಾಗೆ ಬಂದಿದ ತೈಜಸ ಅಹಂಕಾರ ಅಂತ ಬಂತು, ವೈಕಾರಿಕ ಅಹಂಕಾರ ತೈಜಸ ಅಹಂಕಾರ ಅಂತ ಬಂತಲ್ಲ, ಹೀಗೇನು ಅಲ್ಲೇ ತೈಜಸ ಹಾಗೆ ತಗೊಳ್ಳಿ, ತೈಜಸ ರೂಪ. ತೈಜಸ ರೂಪದಿಂದ ಈ ಒಂದು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಆಯಿತು. ಸೊ ಇಲ್ಲಿ ಬರುವಂತ ರೂಪಗಳು ಏನು ಅಂದ್ರೆ ಪ್ರಣವ ಫಸ್ಟ್ ಇಟ್ಟುಕೊಂಡಿದ್ದೀವಿ, ಪ್ರಣವದಲ್ಲಿ ಫಸ್ಟ್ ಅಕ್ಷರ ಅಕಾರ ನೋಡಾಯಿತು, ಅದು ಸತ್ವಾವರಣದಲ್ಲಿ ಸ್ವರಾಕ್ಷರಗಳಾಗ ಬಂತು. ನೆಕ್ಸ್ಟ್ ಬರೋದು ಆ ಊಕಾರ ಬರಬೇಕು, ಆ ಉಮ ಬಂದು ಉಕಾರ ಬರಬೇಕು, ಆ ಉಕಾರದಿಂದ ಅದು ಉಕಾರ ಅಂಬುದು ಇದು ವ್ಯಕ್ತ ಆಗತ್ತೆ. ಅದು ಹೇಗೆ ವ್ಯಕ್ತ ಆಗತ್ತೆ ಅಂದ್ರೆ ಅದು ಕ ವರ್ಗ, ಉಕಾರಕ್ಕೆ ಕರೆಸ್ಪಾಂಡಿಂಗ್ ಆಗಿರೋದು ಕ ವರ್ಗ. ಅಂದ್ರೆ ನಾವು ಕಪಿಲ ಅದು ಇಟ್ಕೊಂಡಿದೀವಿಲ್ಲ, ಕಪಿಲ ಅಂತ ಕ ವರ್ಗದಲ್ಲಿ ಬರುವಂತ ಐದು, ಅದು ಒಂದು ಜ್ಞಾನೇಂದ್ರಿಯ. ಅಲ್ಲಿ ಆ ಉಕಾರ ಬಂದು ಅದು ಕಂಪ್ಲೀಟ್ ಆಗಿ ವ್ಯಕ್ತ ಆಗಿ ಅಲ್ಲಿ ಬರುವಂತ ಅಕ್ಷರಗಳನ್ನ ಅಲ್ಲಿ ಇಟ್ಕೋಬೇಕು. ಈ ಐದು ಅಕ್ಷರಗಳು ಈ ಒಂದು ರಜೋ ಆವರಣದಲ್ಲಿ ಇದೆ ಅಂತ ಚಿಂತನೆ ಮಾಡಬೇಕು. ಕಪಿಲ, ಕಪತಿ, ಗರುಡಾಸನ, ಧರ್ಮ, ನ್ಯಸಾರ, ಇದು ಜ್ಞಾನೇಂದ್ರಿಯ ಉಕಾರದಿಂದ ಬರುವಂತದ್ದು. ಆಮೇಲೆ ಅದು ಜ್ಞಾನೇಂದ್ರಿಯ ಆಯ್ತು, ಆಮೇಲೆ ಕರ್ಮೇಂದ್ರಿಯಗಳು, ಅದು ಬಂದು ಮಕಾರ ಮೂರನೇದು, ಪ್ರಣವದಲ್ಲಿ ಮೂರನೇದು ಅ ನೋಡಾಯಿತು, ಊ ನೋಡಾಯಿತು, ಮ ನೋಡಬೇಕು. ಈ ಮ ಎಲ್ಲಿ ಇದೆ? ಇದು ತೈಜಸ ಅಹಂಕಾರದಲ್ಲಿ ತಾನೇ ಇದೆ, ಇಂದ್ರಿಯಗಳು ತೈಜಸ ಅಹಂಕಾರದಿಂದಲೇ ಸೃಷ್ಟಿ ಆಯ್ತು. ಸೊ ಇಲ್ಲಿ ಪ್ರಾಜ್ಞೆ ಈ ಕಾಮೆಂಟ್ರಿ ಪ್ರಕಾರ, ಇದು ಸಂಕರ್ಷಣ ಒಡೆಯರು ಕಾಮೆಂಟ್ರಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ, ಇಲ್ಲಿ ಬರೋದು ಪ್ರಾಜ್ಞೆ ತೈಜಸನೇ ತಗೊಂಡಿದ್ದಾರೆ, ತೈಜಸ್ಸಿನಿಂದ ಬರುವಂತದ್ದೇ. ಸೊ ತೈಜಸ್ಸಿನಿಂದ ಮಕಾರದಿಂದ ಬರುವಂತ ರೂಪಗಳು, ಈ ಮಕಾರದಿಂದ ಬರುವಂತ ರೂಪಗಳು ಬಂದು ನೆಕ್ಸ್ಟ್ ಐದು ಚಾವರ್ಗ, ಚಾರ್ವಾಂಗ, ಚಂದೋಗಮ್ಯ, ಜನಾರ್ದನ, ಝಾಟಿತಾರಿ, ನ್ಯಮಾಯ, ಈ ಐದನ್ನ ಇಟ್ಟುಕೊಳ್ಳೋದು. ಸೊ ಇಲ್ಲಿ ಹತ್ತನ್ನ ಇಟ್ಟುಕೊಳ್ಳೋದು ರಜೋ ಆವರಣದಲ್ಲಿ, ಈ ಹತ್ತನ್ನ ಇಟ್ಕೊಳ್ಳೋದು. ನೆಕ್ಸ್ಟ್ ಬರೋದು ಬಂದು ತಮೋ ಆವರಣ, ತಮೋ ಆವರಣದಲ್ಲಿ ಪ್ರಾಜ್ಞನನ್ನ ಇಲ್ಲಿ ಇಟ್ಕೊಳ್ತಾ ಇದ್ದಾರೆ, ಆ ಪ್ರಾಜ್ಞನಿಂದ ವ್ಯಕ್ತ ಆಗುವಂತ ರೂಪಗಳನ್ನ ಹೇಳ್ತಾ ಇದ್ದಾರೆ. ಈ ಪ್ರಾಜ್ಞನಿಂದ ಏನು ವ್ಯಕ್ತ ಆಗತ್ತ ಅಂದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಪ್ರಾಜ್ಞನಿಂದ ಇದು ನೆಕ್ಸ್ಟ್ ಬರೋದು ತಮೋ ಆವರಣ. ಈ ತಮೋ ಆವರಣ ಹೇಗಿದೆ ಅಂದ್ರೆ ಪಂಚಭೂತಗಳು ಸಹಿತವಾದ ಪಂಚ ತನ್ಮಾತ್ರೆಗಳು. ಸೊ ಇಲ್ಲಿ ಪಂಚಭೂತಗಳು ಸಹಿತವಾದ ಈ ಪಂಚ ತನ್ಮಾತ್ರೆಗಳನ್ನ ಇಲ್ಲಿ ನಾವು ಇಟ್ಕೋಬೇಕು. ಇದಕ್ಕೆ ಬಂದು ಪ್ರಾಜ್ಞಾ ರೂಪ ಭಗವಂತ ಇಲ್ಲಿ ವ್ಯಕ್ತನಾಗ್ತಾನೆ. ಇಲ್ಲಿ ಇರುವಂತ ರೂಪಗಳು ಬಂದು ನಮಗೆ ನೆಕ್ಸ್ಟ್ ಬರುವಂತದ್ದು ಏನು, ಟಂಕಿ, ಸಂಕಿ, ಸಳಕ, ದರಕ, ದರಿ, ನಾತ್ಮ, ಇದು ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಬಂದು ಇದು ಸಹಿತವಾಗಿ ಬರುವಂತ ಇಲ್ಲಿ ಪಂಚಭೂತಗಳು ಸಹಿತವಾಗಿ ಪಂಚ ತನ್ಮಾತ್ರೆಗಳು ಬರಬೇಕು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕರ್ಣದನು ಮಾತ್ರದಿ ಅಂತ ಕೊಟ್ಟುಬಿಟ್ಟು ಪಂಚಭೂತಗಳನ್ನು ಕೊಟ್ಟಿದ್ದಾರೆ, ಅದು ಸಹಿತವಾಗಿ ಇಟ್ಕೋಬೇಕು. ಸೊ ಅಲ್ಲಿ ನೆಕ್ಸ್ಟ್ ಬರೋದು ಏನ್ ಬರುತ್ತೆ ಅಂದ್ರೆ ಸಾರಾಯ ನಮಃ, ಥಬಾಯ ನಮಃ, ದಂಡಿನೇ ನಮಃ, ಧನ್ವಿನೇ ನಮಃ, ನಮ್ಯಾಯ ನಮಃ, ಇದನ್ನು ಇಲ್ಲಿ ಇಟ್ಟುಕೋಬೇಕು. ಈ ತಮ ಆವರಣದಲ್ಲಿ ಬಂದ್ಬಿಡತ್ತೆ ಇದು. ಸೊ ಹೀಗೆ ಈ ಮೂರನ್ನು ಇಲ್ಲಿ ನೋಡೋಣ, ಮತ್ತು ಆಲ್ಸೋ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ಉಳಿದದ್ದು ಕಂಟಿನ್ಯೂ ಮಾಡಿ ಇನ್ನೊಂದು ವ್ಯಾಖ್ಯಾನ ಇದಕ್ಕಿದೆ. ದೇರ್ ಆರ್ ಟೂ ತ್ರೀ ವೇಸ್ ದಿಸ್ ಇಸ್ ಸೀನ್. ಒಂದು ಏನಂದ್ರೆ ಮೂರೈದು ರೂಪಗಳೇನೆ ಅಂತ ಇರದೆ ನೋಡಿ, ಮೂರೈದು ರೂಪ ಅಂತ 3+5 8 ಅಂತ ತಗೊಂಡಿದ್ದೀನಿ ನಾನು, ಹಾಗೇನೂ ತಗೋಬಹುದು. ಅದರ್ವೈಸ್ ಮೂರೈದು ಅಂತ ಹೇಳೋದು, ಮೂರೈದು ಅಂತ ಹೇಳೋವಾಗ 15 ಅಂತ ತಗೊಳ್ಳೋದು. ಇದು ಹೇಗೆ 15 ಅಂತ ತಗೊಳ್ಳೋದು ಅಂದ್ರೆ ಅವ್ರು ಏನ್ ಹೇಳ್ತಾರಂದ್ರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮತ್ತು ಪಂಚಭೂತಗಳು ಇದು ಅಂತ ಈಗ ತಗೊಂಡಿದ್ದಾರೆ. ಅದನ್ನ ನಾವು ಸೆಪರೇಟ್ ಆಗಿ ನೋಡೋಣ. ಇದು ಮೂರೈದು ಅಂಬೋದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಒಂದು, ಅದು ಒಂದು ಡಿಫ್ರೆನ್ಸ್ ಬರುತ್ತೆ. ಇನ್ನೊಂದು ಏನು ಡಿಫ್ರೆನ್ಸ್ ಬರುತ್ತೆ ಅಂದ್ರೆ ಈ ವಿಶ್ವ ತೈಜಸ ಪ್ರಾಜ್ಞಾ ಇದೆಲ್ಲ, ವಿಶ್ವ ತೈಜಸ ಪ್ರಾಜ್ಞಾ ತುರ್ಯ, ಇದನ್ನೇನೋ ಭೇದ ಬರುತ್ತೆ. ಹೇಗೆ ಭೇದ ಬರುತ್ತೆ ಅಂದ್ರೆ
ತೈಜಸ ಉಕಾರದಿಂದ ಬರುವಂತ ತೈಜಸ ಜ್ಞಾನೇಂದ್ರಿಯ ಮತ್ತು ಮಕಾರದಿಂದ ಬರೋದು ಕರ್ಮೇಂದ್ರಿಯಕ್ಕೇನೋ ನಾನು ತೈಜಸ ಹೇಳಿದ್ದೀನಿ. ಅಲ್ಲಿ ಅವ್ರು ಏನ್ ಹೇಳ್ತಾರಂದ್ರ ಪ್ರಾಜ್ಞ ಹೇಳ್ತಾರೆ, ಪ್ರಾಜ್ಞನನ್ನು ಹೇಳಿ ಆಮೇಲೆ ನೆಕ್ಸ್ಟ್ ಬರೋದು ತುರ್ಯ ಬೇರೆ ಹೇಳ್ತಾರೆ ಟಕಾರ ಟ ವರ್ಗಕ್ಕೆ. ಸೊ ಅಲ್ಲಿ ಸ್ವಲ್ಪ ಭೇದಗಳಿದೆ. ಸೊ ಇದನ್ನ ತಿರ್ಗಾ ನೋಡೋಣ, ಬಿಕಾಸ್ ಇದು ಎಂಟು ರೂಪಗಳೂ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಪದ್ಯ 26 ಪದ್ಯದಲ್ಲಿನೂ ಅದು ಕಂಟಿನ್ಯೂ ಆಗುತ್ತೆ. ಅದು ಸ್ವಲ್ಪ ನಾವು ಮಂಡೇ ನೋಡೋಣ. ಕೃಷ್ಣಾರ್ಪಣಮಸ್ತು.